ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ತಾನು ಸ್ಥಾಪಿಸಿರುವ ನೀತಿವಂತಿಕೆಯ ಮಾರ್ಗವನ್ನು ಗ್ರಹಿಸಿಕೊಂಡು ಪ್ರತಿಯೊಬ್ಬರೂ ಅದಕ್ಕೆ ಅಧೀನರಾಗಿರಬೇಕೆಂದು ಇಷ್ಟಪಡುವ ಸಮಾಧಾನದ ಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ತಿರುಗಿ ಬರಲು ಶಕ್ತರಾಗಿದ್ದೇವೆ. ನಾವು ಸಂತೋಷವುಳ್ಳರಾಗಿದ್ದೇವೆ. ಆದಾಮ ಅವರ ಇಬ್ಬರು ಮಕ್ಕಳಾದ ಕಾಯಿನ ಮತ್ತು ಹೇಬೇಲರ ಕುರಿತಾಗಿ ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಕಲಿತುಕೊಂಡಿದ್ದೇವೆ. ದೇವರನ್ನು ಆರಾಧಿಸಿ ಆತನಿಗೆ ಯಜ್ಞವನ್ನು ಅರ್ಪಿಸುವುದಕ್ಕೆ ಅವರಿಬ್ಬರು ಹೇಗೆ ಬಯಸಿದರೆಂಬುದನ್ನು ನಾವು ನೋಡಿದ್ದೇವೆ. ಕಾಯಿನನು ತಾನು ಬೆಳೆದಿದ್ದರಲ್ಲಿ ಕೆಲವನ್ನು ತೆಗೆದುಕೊಂಡು ದೇವರಿಗೆ ಸಮರ್ಪಿಸಿದನು. ಆದರೆ ಹೇಬೇಲನು ಪಾಪಗಳನ್ನು ಮುಚ್ಚುವಂತಹ ಯಜ್ಞದ ಹಾಗೆ ಕಳಂಕವಿಲ್ಲದ ಒಂದು ಕುರಿಮರಿಯನ್ನು ದೇವರಿಗೆ ಯಜ್ಞವಾಗಿ ವಧಿಸಿದನು. ಕರ್ತನು ಹೇಬೇಲನನ್ನು ಒಪ್ಪಿಕೊಂಡನು, ಆದರೆ ಕಾಯಿನನನ್ನು ಒಪ್ಪಿಕೊಳ್ಳಲಿಲ್ಲ ಎಂದು ಸತ್ಯವೇದವು ಹೇಳುತ್ತದೆ. ದೇವರು ಯಾಕೆ ಹೇಬೇಲನನ್ನು ಒಪ್ಪಿಕೊಂಡು ಕಾಯಿನನನ್ನು ಒಪ್ಪಿಕೊಳ್ಳಲಿಲ್ಲ? ಯಾಕೆಂದರೆ ದೇವರ ನೀತಿವಂತಿಕೆಯ ಮಾರ್ಗವು ರಕ್ತದ ಯಜ್ಞವನ್ನು ಹಕ್ಕಿನಿಂದ ಕೇಳುತ್ತದೆ. ಹೇಬೇಲನು ನೀತಿವಂತನೆಂದು ದೇವರು ತೀರ್ಪು ನೀಡಿದನು, ಯಾಕೆಂದರೆ ಅವನು ದೇವರ ವಾಕ್ಯವನ್ನು ನಂಬಿದನು ಮತ್ತು ದೇವರಿಗೆ ಅಗತ್ಯವಾದ ಯಜ್ಞವನ್ನು ಅರ್ಪಿಸಿದನು. ಕಾಯಿನನ ವಿಷಯದಲ್ಲಿ ಅವನು ತನ್ನ ಸ್ವಂತ ಶ್ರಮಗಳ ಮೂಲಕ ದೇವರ ಸಮೀಪಕ್ಕೆ ಬರುವುದಕ್ಕೆ ಪ್ರಯತ್ನಿಸಿದನು. ಅದಕ್ಕಾಗಿಯೇ ದೇವರು ಅವನನ್ನು ಒಪ್ಪಿಕೊಳ್ಳಲಿಲ್ಲ. ಕಾಯಿನ ಮತ್ತು ಹೇಬೇಲರ ಕುರಿತಾದ ನಮ್ಮ ಅಧ್ಯಾಯವನ್ನು ಮುಕ್ತಾಯಗೊಳಿಸುವುದಕ್ಕೆ ಈ ದಿನ ನಾವು ಯೋಚಿಸಿದ್ದೇವೆ. ದೇವರು ಕಾಯಿನನ ಯಜ್ಞವನ್ನು ನಿರಾಕರಿಸಿದ ನಂತರ ಏನು ಸಂಭವಿಸಿತು ಎಂಬುದಾಗಿ ನಿಮಗೆ ಗೊತ್ತಾ? ಆದಿಕಾಂಡ ಪುಸ್ತಕದ 4:5 ಸತ್ಯವೇದ ಹೇಳುವುದೇನೆಂದರೆ, ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಕಾಯಿನನು ಯಾಕೆ ಕೋಪಗೊಂಡನು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟವೇನಲ್ಲ. ಉದಾಹರಣೆಗಾಗಿ, ನಾನು ಏನಾದರೂ ಕೆಟ್ಟದ್ದನ್ನು ಮಾಡಿದರೆ ಯಾರಾದರೂ ನನಗೆ ನೀನು ತಪ್ಪನ್ನು ಮಾಡಿದ್ದೀ, ನಿನ್ನ ದಾರಿಯನ್ನು ಬದಲಾಯಿಸಿಕೋ ಮತ್ತು ಸರಿಯಾಗಿರುವುದನ್ನು ಮಾಡು ಎಂದು ಹೇಳುತ್ತಾರೆ. ನನ್ನನ್ನು ಗದರಿಸಿದವರಿಗೆ ನಾನು ಎಷ್ಟು ಬಲವಾಗಿ ಪ್ರತ್ಯುತ್ತರ ಕೊಡಬೇಕು? ಇಲ್ಲವೇ ನಾನು ದೀನನಾಗಿ ಅವನ ಮಾತನ್ನು ಸ್ವೀಕರಿಸಬೇಕು ಮತ್ತು ನನ್ನ ಮಾರ್ಗಗಳನ್ನು ಬದಲಾಯಿಸಿಕೊಳ್ಳಬೇಕು, ಅಥವಾ ನಾನು ಅವರೊಂದಿಗೆ ಕೋಪ ಮಾಡಿಕೊಂಡು ನನ್ನ ತಪ್ಪಿನಲ್ಲೇ ಮುಂದುವರಿಯಬೇಕು? ದೇವರು ಕಾಯಿನನನ್ನು ಗದರಿಸಿದನು, ಹಾಗಾಗಿ ಅವನು ತನ್ನ ಕೈಗಳ ಕೆಲಸಗಳು ಅಂದರೆ ಯಜ್ಞದ ಹಾಗೆ ಅವನು ಸಮರ್ಪಿಸಿದ್ದು ದೇವರ ಮುಂದೆ ನಿಷ್ಪ್ರಯೋಜಕವಾಗಿತ್ತು ಎಂಬುದನ್ನು ನಾವು ಬಲವಾಗಿ ಗ್ರಹಿಸಿಕೊಂಡೆವು. ಕಾಯಿನನು ಪಶ್ಚಾತ್ತಾಪ ಪಡಬೇಕೆಂದು ಮತ್ತು ಹೇಬೇಲನು ಮಾಡಿದ ಹಾಗೆ ಕಳಂಕವಿಲ್ಲದ ಯಜ್ಞವನ್ನು ತರಬೇಕೆಂದು ದೇವರು ಬಯಸಿದನು. ಕ್ಷಮಾಪಣೆಯ ಮಾರ್ಗವಾಗಿರುವ ಸರಿಯಾದ ಮಾರ್ಗದಲ್ಲಿ ಕಾಯಿನನು ಮುಂದೆ ನಡೆಸುವುದಕ್ಕೆ ದೇವರು ಬಯಸಿದನು. ಹೇಗೂ ಕಾಯಿನನು ತನ್ನ ಗರ್ವದಲ್ಲಿ ದೇವರ ಮುಂದೆ ತನ್ನ ಅತಿಕ್ರಮವನ್ನು ಒಪ್ಪಿಕೊಳ್ಳುವುದಕ್ಕೆ ನಿರಾಕರಿಸಿದನು. ಇದಕ್ಕಾಗಿ ಅವನು ಕೋಪಗೊಂಡು ಖಿನ್ನನಾದನು. ಹಾಗಾಗಿ ಕರ್ತನು ಕಾಯಿನನಿಗೆ, ನೀನು ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬುಗ್ಗೀತು? ನೀನು ಒಳ್ಳೆ ಕೆಲಸ ಮಾಡಿದ್ದರೆ ನಿನ್ನ ತಲೆ ಎತ್ತಲ್ಪಡುವುದಿಲ್ಲವೇ? ಆದರೆ ನೀನು ಒಳ್ಳೆ ಕೆಲಸವನ್ನು ಮಾಡದೇ ಇರುವುದರಿಂದ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಲೇಬೇಕು ಎಂದು ಹೇಳಿದನು. ದೇವರು ಕಾಯಿನನನ್ನು ಈ ರೀತಿಯಲ್ಲಿ ಯಾಕೆ ಪ್ರಶ್ನಿಸಿದನು? ಕಾಯಿನನು ನಾಶವಾಗುವುದು ದೇವರಿಗೆ ಇಷ್ಟವಿರಲಿಲ್ಲ. ಆದುದರಿಂದ ಈ ರೀತಿಯಲ್ಲಿ ಆತನು ಕಾಯಿನನನ್ನು ಪ್ರಶ್ನಿಸಿದನು. ಕಾಯಿನನು ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕೆಂದು ಮತ್ತು ಸರಿಯಾದ ದಾರಿಯನ್ನು ಅನುಸರಿಸಬೇಕೆಂದು ದೇವರು ಇಷ್ಟಪಟ್ಟಿದ್ದನು. ಅವನನ್ನು ಮತ್ತು ಅವನ ಸಂತಾನವನ್ನು ನಾಶಗೊಳಿಸುವುದಕ್ಕೆ ಹೆದರಿಸುವಂತಹ ಒಬ್ಬ ಭಯಂಕರ ಶತ್ರುವಿನ ಕುರಿತಾಗಿ ದೇವರು ಕಾಯಿನನನ್ನು ಎಚ್ಚರಿಸಿದನು. ಆ ಶತ್ರುವು ಪಾಪ ಎಂದು ಕರೆಯಲ್ಪಟ್ಟಿದ್ದ. ಪಾಪ ಎಂದರೇನು? ಪಾಪವು ಪ್ರಪಂಚದ ಸಮಸ್ಯೆಯಾಗಿದೆ. ಇದು ನಮ್ಮ ಅತಿ ಕೆಟ್ಟ ಶತ್ರು. ಪಾಪವು ಮರಣಕರವಾದ ವಿಷದಿಂದ ತುಂಬಿರುವ ಹಾವಿನ ರೀತಿಯಾಗಿರುವುದಾಗಿದೆ. ಇದು ದೊಡ್ಡದಾದ ಕಾಡನ್ನು ಸುಟ್ಟು ಹಾಕುವಂತ ಒಂದು ಚಿಕ್ಕ ಕಿಡಿಯಾಗಿದೆ. ಪಾಪವು ಪ್ರಪಂಚವನ್ನು ಸುಡುವುದಕ್ಕೆ ಸೈತಾನನ ಕೈಯಲ್ಲಿರುವ ದೀವಿಟಿಗೆಯಾಗಿದೆ. ದೇವರ ವಾಕ್ಯ ಹೇಳುವುದೇನೆಂದರೆ, ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಯಾಕೋಬ 4:17. ಪಾಪವು ಅಧರ್ಮವೇ. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಆದಿಯಿಂದಲೂ ಸೈತಾನನು ಪಾಪ ಮಾಡುವನಾಗಿದ್ದಾನಲ್ಲ. ಅದು 1 ಯೋಹಾನ 3:4-8. ಪಾಪವು ಒಂದು ಬಲವಾಗಿದ್ದು ನಮ್ಮ ಶರೀರಗಳಲ್ಲಿರುವ ಅಂಗಗಳಲ್ಲಿ ಚಲಿಸುತ್ತದೆ ಮತ್ತು ಯಾವುದು ಒಳ್ಳೆಯದು ಮತ್ತು ಸತ್ಯವಾದುದೋ ಅದರ ವಿರುದ್ಧವಾಗಿ ಹೋರಾಡುತ್ತದೆ. ದೇವರ ಚಿತ್ತದೊಂದಿಗೆ ಒಪ್ಪಿಕೊಳ್ಳದಿರುವ ಯಾವುದಾದರೂ ಅದು ಪಾಪವಾಗಿದೆ. ದೇವರ ವಾಕ್ಯವನ್ನು ನಂಬುವುದಕ್ಕೆ ಮತ್ತು ವಿಧೇಯರಾಗಿರುವುದಕ್ಕೆ ಪಾಪವು ನಿರಾಕರಿಸುತ್ತದೆ. ನನ್ನ ಮಾರ್ಗದಲ್ಲಿ ಹೋಗುವುದು ಪಾಪವಾಗಿದೆ. ಏಷಾಯ 53:6 ನೋಡಿರಿ. ನಮ್ಮ ಸ್ವಂತ ದಾರಿಯಲ್ಲಿ ಹೋಗಿ ದೇವರನ್ನು ನಂಬಿ ಆತನಿಗೆ ವಿಧೇಯರಾಗಿರುವುದಕ್ಕೆ ತಿರಸ್ಕರಿಸುವವರ ಅಂತ್ಯವು ಏನಾಗಿರುತ್ತದೆ? ಸತ್ಯವೇದು ಹೀಗೆ ಹೇಳ್ತದೆ, ಅಂಥವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬ ದಂಡನೆಯನ್ನು ಅನುಭವಿಸುವರು. 2 ಥೆಸಲೋನಿಕ 1:6. ದೇವರು ವಿಧಿಸಿರುವ ರಕ್ಷಣೆಯ ಮಾರ್ಗದಿಂದ ಬರುವಂಥವರಿಗೆ ನಿತ್ಯ ಜೀವವು ಕೊಡಲ್ಪಡುತ್ತದೆ. ಆದರೆ ಸತ್ಯದ ವಿರುದ್ಧವಾಗಿ ತಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳುವವರು ದೇವರ ಕೋಪವನ್ನು ಮತ್ತು ನ್ಯಾಯ ತೀರ್ಪನ್ನು ಎದುರಿಸುತ್ತಾರೆ. ಹೇಗೂ ಸತ್ಯವೇದ ಹೇಳುವುದೇನೆಂದರೆ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದಾನೆ. ಅದು 2 ಪೇತ್ರ 3:6. ಕಾಯಿನನು ತನ್ನ ಪಾಪದಲ್ಲಿ ನಾಶವಾಗುವುದು ದೇವರಿಗೆ ಇಷ್ಟವಿರಲಿಲ್ಲ. ಕಾಯಿನನು ಪಶ್ಚಾತ್ತಾಪ ಪಡಬೇಕು. ತಾನು ಆರಿಸಿಕೊಂಡ ಅನೀತಿವಂತಿಕೆಯ ಮಾರ್ಗವನ್ನು ಬಿಟ್ಟು ನೀತಿಯ ಮಾರ್ಗವನ್ನು ಆರಿಸಿಕೊಳ್ಳಬೇಕೆಂದು ದೇವರು ಇಷ್ಟಪಟ್ಟಿದ್ದನು. ತನ್ನ ಮುಂದೆ ಪಾಪಿಗಳು ಯಾವುದರಿಂದ ನೀತಿವಂತರಾಗಿ ಮಾಡಲ್ಪಡುತ್ತಾರೆ ಎಂಬ ಯೋಜನೆಯನ್ನು ಕರ್ತನಾದ ದೇವರು ಪ್ರಕಟಪಡಿಸಿರುವುದನ್ನು ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ನೋಡಿದ್ದೇವೆ. ಹೇಬೇಲನು ದೇವರ ಯೋಜನೆಯಲ್ಲಿ ನಂಬಿಕೆಯಿಟ್ಟನು. ಹಾಗಾಗಿ ಪಾಪವನ್ನು ಮುಚ್ಚುವಂಥ ಯಜ್ಞದ ಹಾಗೆ ಕಳಂಕವಿಲ್ಲದ ಕುರಿಮರಿಯನ್ನು ಯಜ್ಞವಾಗಿ ವಧಿಸಿದನು. ಪಾಪವು ಕೊಡುವ ಸಂಬಳ ಮರಣ, ಮತ್ತು ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಈ ವಾಕ್ಯಗಳು ರೋಮಾಪುರ 6:23 ಹಾಗೂ ಹಿಬ್ರಿಯ 9:22 ನಾವು ನೋಡಬಹುದು. ಕುರಿಮರಿಯ ರಕ್ತವನ್ನು ಸುರಿಸಿದ್ದರಿಂದ ಹೇಬೇಲನು ದೇವರ ಮುಂದೆ ಸ್ಪಷ್ಟವಾದ ಮನಸಾಕ್ಷಿಯುಳ್ಳವನಾಗಿದ್ದನು. ದೇವರ ಶಿಕ್ಷೆಗೆ ಅರ್ಹನಾಗಿರುವ ಅಪರಾಧಿ ಪಾಪಿ ತಾನಾಗಿದ್ದೇನೆಂದು ಹೇಬೇಲನು ತಿಳಿದವನಾಗಿದ್ದ. ಆದರೆ ದೇವರು ಅಗತ್ಯವಾಗಿರುವಂಥ ನಿಷ್ಕಳಂಕ ಕುರಿಮರಿಯನ್ನು ತಾನು ಅರ್ಪಿಸಿದ್ದೇನೆಂಬುದನ್ನು ಸಹ ಅವನು ತಿಳಿದವನಾಗಿದ್ದನು. ಮನುಷ್ಯನ ಪಾಪದ ಸಾಲವನ್ನು ಎಂದೆಂದಿಗೂ ರದ್ದುಗೊಳಿಸುವಂಥ ಯಜ್ಞದ ಹಾಗೆ ತನ್ನ ಜೀವಿತವನ್ನು ಅರ್ಪಿಸುವುದಕ್ಕೆ ಲೋಕದೊಳಕ್ಕೆ ಬಂದಂಥ ರಕ್ಷಕನಿಗೆ ಹೇಬೇಲನು ಯಜ್ಞವನ್ನರ್ಪಿಸಿದ ಕುರಿಮರಿಯೂ ಒಂದು ನಿದರ್ಶಕವಾಗಿದೆ. ಕಾಯಿನನ ವಿಷಯದಲ್ಲಿ ಅವನು ದೇವರನ್ನು ನಂಬಿದ ಹಾಗೆ ಸೋಗು ಹಾಕಿದ. ಆದರೆ ಅವನ ಕೆಲಸಗಳು ಇದನ್ನು ಅಲ್ಲಗಳೆದವು. ಕಾಯಿನನು ತನ್ನ ಬಾಯಿಂದ ದೇವರನ್ನು ಸನ್ಮಾನಿಸಿದನು. ಆದರೆ ಅವನ ಹೃದಯವು ದೇವರಿಂದ ಬಹುದೂರವಾಗಿತ್ತು. ದೇವರು ಏನು ಕುರಿಮರಿಯ ರಕ್ತವನ್ನು ಕೇಳಿದ್ದನೋ ಅದನ್ನು ಸಮರ್ಪಿಸದೆ ಕಾಯಿನನು ತನ್ನ ಕೈಗಳ ಕೆಲಸವನ್ನು ಸಮರ್ಪಿಸಿದ್ದನು. ಕಾಯಿನನ ಆರಾಧನೆಯು ದೇವರ ಮುಂದೆ ಸಂಪೂರ್ಣವಾಗಿ ನಿಷ್ಪ್ರಯೋಜಕವಾಗಿತ್ತು, ಯಾಕೆಂದರೆ ಅವನು ದೇವರ ಮಾರ್ಗವನ್ನು ಒಪ್ಪಿಕೊಂಡಿರಲಿಲ್ಲ. ನಿಷ್ಪ್ರಯೋಜಕವಾದ ಯಜ್ಞಕ್ಕಾಗಿ ದೇವರು ಕಾಯಿನನನ್ನು ಗದರಿಸಿದ. ನಂತರ ಅವನು ಏನು ಮಾಡಿದನೆಂಬುದನ್ನು ಮುಂದಿನ ವಚನಗಳಲ್ಲಿ ಈಗ ಓದಿಕೊಳ್ಳೋಣ. ಸತ್ಯವೇದ ಹೀಗೆ ಹೇಳುತ್ತದೆ, ಕಾಯಿನನು ತನ್ನ ತಮ್ಮನಿಗೆ ಅಡವಿಗೆ ಹೋಗೋಣ ಬಾ ಎಂದನು. ಅವರು ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಇದು ಆದಿಕಾಂಡ ಪುಸ್ತಕ 4:8 ನಾವು ಕಾಣಬಹುದು. ಕಾಯಿನನು ಏನು ಮಾಡಿದನು? ಅವನು ಪಶ್ಚಾತ್ತಾಪಪಟ್ಟನು. ಅವನು ದೇವರನ್ನು ನಂಬಿ ಪಾಪಕ್ಕಾಗಿ ಅರ್ಪಿಸುವ ಒಂದು ಯಜ್ಞದ ಹಾಗೆ ಕುರಿಮರಿಯ ರಕ್ತವನ್ನು ಆತನ ಬಳಿಗೆ ತಂದನೋ? ಇಲ್ಲ. ಕಾಯಿನನು ತನ್ನ ತಮ್ಮನಾದ ಹೇಬೇಲನ ಮೇಲೆ ಬಿದ್ದು ಅವನನ್ನು ಕೊಲ್ಲುವುದರಿಂದ ಪಾಪಕ್ಕೆ ಪಾಪವನ್ನು ಕೂಡಿಸಿಕೊಂಡನು. ನಂಬಲಾಗದಂಥದ್ದು. ತನ್ನ ಪಾಪಗಳನ್ನು ದೇವರು ಕ್ಷಮಿಸಬಹುದಾಗಿದ್ದಕ್ಕಿಂತ ಕುರಿಯ ರಕ್ತವನ್ನು ಸುರಿಸುವುದಕ್ಕೆ ನಿರಾಕರಿಸಿದ ಕಾಯಿನನು ಈಗ ತನ್ನ ನೀತಿವಂತ ತಮ್ಮನ ರಕ್ತವನ್ನು ಸುರಿಸಿದ್ದಾನೆ. ಇದರ ಕುರಿತಾಗಿ ನೀವು ಏನು ಆಲೋಚಿಸುತ್ತೀರಿ? ತನ್ನ ತಮ್ಮನನ್ನು ಕೊಲ್ಲುವಂತಹ ಕಲ್ಪನೆಯನ್ನು ಕಾಯಿನನ ಮನಸ್ಸಿನಲ್ಲಿ ಇಟ್ಟವರ್ಯಾರು? ಕಾಯಿನನು ಯಾರ ಮಾತನ್ನು ಕೇಳಿದನು? ಕಾಯಿನನು ಸೈತಾನನ ಮಾತನ್ನು ಕೇಳಿದ್ದಾನೆ. ಕಾಯಿನನು ಕೆಟ್ಟದ್ದಕ್ಕೆ ಸಂಬಂಧಪಟ್ಟವನಾಗಿದ್ದರಿಂದ ತನ್ನ ತಮ್ಮನನ್ನು ಕೊಂದನು ಎಂದು ವಾಕ್ಯಗಳು ಹೇಳುತ್ತದೆ. ದೇವರ ಜನರು ಮತ್ತು ಸೈತಾನನ ಜನರು ಎಂಬುದಾಗಿ ಎರಡು ರೀತಿಯ ಗುಂಪಿನ ಜನರು ಈ ಲೋಕದಲ್ಲಿದ್ದಾರೆ ಎಂದು ದೇವರು ಹೇಳಿರುವುದನ್ನು ನಾವು ಈಗಾಗಲೇ ನೋಡಿಕೊಂಡಿದ್ದೇವೆ. ವಿಧೇಯನಾಗುವುದಕ್ಕೆ ಸಾಕಾಗುವಷ್ಟು ಹೇಬೇಲನು ದೇವರ ವಾಕ್ಯವನ್ನು ನಂಬಿದನು, ಆದುದರಿಂದ ಅವನು ದೇವರಿಗೆ ಸಂಬಂಧಪಟ್ಟವನಾದನು. ಆದರೆ ಕಾಯಿನನು ದೇವರ ವಾಕ್ಯವನ್ನು ನಂಬದೆ ಹೋದದರಿಂದ ಅವನು ಸೈತಾನನಿಗೆ ಸಂಬಂಧಪಟ್ಟವನಾದನು. ಕಾಯಿನನು ತನ್ನ ತಮ್ಮನನ್ನು ಕೊಂದ ನಂತರ ದೇವರು ಅವನಿಗೆ ಏನು ಹೇಳಿದನೆಂಬುದನ್ನು ಈಗ ಕೇಳಿಸಿಕೊಳ್ಳೋಣ. ಯಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೇ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯಹೋವನು, ನೀನು ಏನು ಮಾಡಿದ್ದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನ ಕೂಗುತ್ತದೆ. ಕೇಳು, ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ನೀನು ಭೂಲೋಕದಲ್ಲಿ ಅಲೆಯುವವನು, ದೇಶಭ್ರಷ್ಟನು ಆಗಿರುವೆ ಎಂದನು. ಈ ವಾಕ್ಯ 4:9-12 ನಾವು ಕಾಣಬಹುದು. ಹೀಗಾಗಿ ಕಾಯಿನನು ಶಿಕ್ಷಿಸುತ್ತಾ, ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ ಎಂದು ಹೇಳಿದನು. ಉಲೂಫ್ ಜ್ಞಾನವು ಹೇಳುವುದೇನೆಂದರೆ, ಹಸುವು ತನ್ನ ಮರಿಯನ್ನು ಒದೆಯುತ್ತದೆ, ಆದರೆ ಅದನ್ನು ದ್ವೇಷಿಸುವುದಿಲ್ಲ. ಅದರಂತೆಯೇ ಕಾಯಿನನನ್ನು ದ್ವೇಷಿಸುವುದಕ್ಕೆ ದೇವರು ಅವನನ್ನು ಶಿಕ್ಷಿಸಲಿಲ್ಲ, ಆದರೆ ಅವನು ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಸತ್ಯವನ್ನು ನಂಬಿ ರಕ್ಷಿಸಲ್ಪಡುವುದಕ್ಕೆ ಅವನಿಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಶಿಕ್ಷಿಸಿದನು. ಆದಾಗ್ಯೂ ಕಾಯಿನನು ಏನು ಮಾಡಿದನು? ಅವನು ಪಶ್ಚಾತ್ತಾಪಪಟ್ಟನೋ? ಇಲ್ಲ, ಅವನು ಪಶ್ಚಾತ್ತಾಪ ಪಡಲಿಲ್ಲ. ವಾಕ್ಯವು ಹೀಗೆ ಹೇಳುತ್ತದೆ, ಕಾಯಿನನು ಯಹೋವನ ಸನ್ನಿಧಾನದಿಂದ ಹೊರಟು ನೋದು ಎಂಬ ದೇಶದಲ್ಲಿ ವಾಸಿಸಿದನು. ದೇವರ ವಾಕ್ಯವನ್ನು ಅಲಕ್ಷಿಸಿದ ಕಾಯಿನನು ದೇವರಿಗೆ ಬೆನ್ನು ಹಾಕಿ ತನ್ನ ಜೀವಿತದಲ್ಲಿ ಆತನನ್ನು ಸೇರಿಸಿಕೊಳ್ಳಲೇ ಇಲ್ಲ. ಕಾಯಿನನಿಂದ ದೇವರು ತನ್ನನ್ನು ದೂರ ಮಾಡಿಕೊಳ್ಳಲಿಲ್ಲ, ಆದರೆ ಕಾಯಿನನು ತನ್ನನ್ನು ತಾನೇ ದೇವರಿಂದ ದೂರ ಮಾಡಿಕೊಂಡನು. ಈ ದಿನ ಆದಾಮನ ಸಂತಾನದವರಲ್ಲಿ ಹೆಚ್ಚಿನವರು ಕಾಯಿನನನ್ನು ಹೋಲುತ್ತಾರೆ. ಅವರು ದೇವರ ಶಬ್ದಕ್ಕೆ ತಮ್ಮ ಹೃದಯಗಳನ್ನು ಮುಚ್ಚಿಕೊಂಡು ತಮ್ಮ ಸ್ವಂತ ದಾರಿಯಲ್ಲಿ ಮುಂದುವರಿಯುತ್ತಿದ್ದಾರೆ. ದೇವರು ದೊಡ್ಡವನು ಎಂದು ಅವರು ತಮ್ಮ ತುಟಿಗಳಿಂದ ಹೇಳುತ್ತಾರೆ, ಆದರೆ ದೇವರು ಬಹುದೂರವಿದ್ದಾನೆ, ಯಾರೂ ಅವನನ್ನು ತಿಳಿದಿಲ್ಲ ಎಂಬುದಾಗಿ ಅವರು ತಮ್ಮ ಹೃದಯಗಳಲ್ಲಿ ಆಲೋಚಿಸುತ್ತಾರೆ. ಹೇಗೂ ದೇವರು ನಮ್ಮ ಯಾರೊಬ್ಬರಿಂದಲೂ ಬಹುದೂರವಿಲ್ಲ, ಯಾಕೆಂದರೆ ಆತನೇ ಪ್ರತಿಯೊಬ್ಬರಿಗೂ ಜೀವವನ್ನು, ಉಸಿರನ್ನು ಮತ್ತು ಪ್ರತಿಯೊಂದನ್ನು ಕೊಡುವನಾಗಿದ್ದಾನೆ. ನಮ್ಮ ಸ್ವಂತ ಹೃದಯದ ಬಡಿದಕ್ಕಿಂತಲೂ ಆತನು ನಮಗೆ ಸಮೀಪವಾಗಿದ್ದಾನೆ. ದೇವರು ನಿಮ್ಮನ್ನು ವೈಯಕ್ತಿಕವಾಗಿ ತಿಳಿದವನಾಗಿದ್ದಾನೆ, ಮತ್ತು ನೀವು ಸಹ ಆತನನ್ನು ವೈಯಕ್ತಿಕವಾಗಿ ತಿಳಿದುಕೊಳ್ಳಬೇಕೆಂದು ಆತನು ಇಷ್ಟಪಡುತ್ತಾನೆ. ಹಾಗಾದರೆ ಹೆಚ್ಚಿನ ಜನರು ಯಾಕೆ ದೇವರನ್ನು ತಿಳಿದುಕೊಂಡಿಲ್ಲ? ಅದು ವೈಯಕ್ತಿಕವಾಗಿ ಯಾಕೆ ತಿಳಿದುಕೊಂಡಿಲ್ಲ? ಈ ಪ್ರಶ್ನೆಗೆ ದೇವರ ವಾಕ್ಯವು ಹೀಗೆ ಉತ್ತರಿಸುತ್ತದೆ, ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ. ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿಬಂದವೆಂದು ಅವರು ಬೆಳಕಿಗೆ ಬರೋದಿಲ್ಲ. ಇದು ಯೋಹಾನನ ಸುವಾರ್ತೆ 3:19-20 ನಾವು ನೋಡಬಹುದು. ಜನರು ದೇವರನ್ನು ತಿಳಿದುಕೊಂಡಿಲ್ಲ, ಯಾಕೆಂದರೆ ಕಾಯಿನನ ಹಾಗೆ ಅವರು ದೇವರ ವಾಕ್ಯವನ್ನು ತಿರಸ್ಕರಿಸಿದ್ದಾರೆ. ದೇವರ ಪ್ರವಾದಿಯಾಗಿರುವ ದಾವೀದನು ಹೀಗೆ ಬರೆದಿದ್ದಾನೆ, ದೇವರ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಈ ಕೀರ್ತನೆ 119:105. ನೀವು ದೇವರ ವಾಕ್ಯವನ್ನು ತಿರಸ್ಕರಿಸಿದರೆ ನೀವು ಪಾಪದ ಕತ್ತಲೆಯಲ್ಲಿಯೇ ಉಳಿದುಕೊಳ್ತೀರಿ ಮತ್ತು ನೀವು ಎಂದಿಗೂ ದೇವರನ್ನು ತಿಳಿದುಕೊಳ್ಳುವುದಕ್ಕಾಗುವುದಿಲ್ಲ. ದೇವರು ನಿಮ್ಮನ್ನು ದೂರದಿಂದಲೇ ನೋಡುತ್ತಿರುತ್ತಾನೆ, ಆದಾಗ್ಯೂ ತಾನು ದೂರದಲ್ಲಿಲ್ಲ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕೆಂದು ದೇವರು ಇಷ್ಟಪಡುತ್ತಾನೆ. ಆತನು ನಿಮ್ಮ ಹಿಂದೆಯೇ ಇದ್ದಾನೆ, ಆತನು ನಿಮ್ಮ ಪಕ್ಕದಲ್ಲಿದ್ದಾನೆ, ಆತನು ನಿಮ್ಮ ಮುಂದೆಯೇ ಇದ್ದಾನೆ. ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ನಿಮ್ಮೊಂದಿಗೆ ಹತ್ತಿರದ ಸಂಬಂಧವನ್ನು ಹೊಂದಿರುವುದಕ್ಕೆ ಬಯಸುತ್ತಾನೆ. ಆದರೆ ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ದೇವರ ನೀತಿಯ ದಾರಿಯನ್ನು ಒಪ್ಪಿಕೊಳ್ಳದನ್ನು ನಿರಾಕರಿಸಿದ ಕಾಯಿನನ ಹಾಗೆ ನೀವು ಇರಲೇಬಾರದು. ಕಾಯಿನನು ಪಶ್ಚಾತ್ತಾಪ ಪಡಬೇಕೆಂದು ದೇವರು ಇಷ್ಟಪಟ್ಟನು. ಈ ವಾಸ್ತವ ದಿನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಪಶ್ಚಾತ್ತಾಪಪಟ್ಟು ತನ್ನ ಕಡೆಗೆ ತಿರುಗಿಕೊಂಡು ತನ್ನ ವಾಕ್ಯವನ್ನು ನಂಬಬೇಕೆಂದು ದೇವರು ಆಜ್ಞಾಪಿಸಿದ್ದಾನೆ. ಪಶ್ಚಾತ್ತಾಪ ಪಡುವುದು ಎಂಬುದರ ಅರ್ಥವೇನೆಂದು ನಿಮಗೆ ಗೊತ್ತಾ? ನಿಮ್ಮ ಆಲೋಚನೆಗಳನ್ನು ಮತ್ತು ಕ್ರಿಯೆಗಳನ್ನು ಬದಲಾಯಿಸಿಕೊಳ್ಳಬೇಕೆಂಬುದೇ ಇದರ ಅರ್ಥವಾಗಿದೆ. ಪಶ್ಚಾತ್ತಾಪ ಪಡುವುದೆಂದರೆ, ದೇವರೇ, ನೀನು ಸ್ಥಾಪಿಸಿರುವ ರಕ್ಷಣೆಯ ಮಾರ್ಗಕ್ಕೆ ಸಂಬಂಧಪಟ್ಟಂತೆ ನನ್ನ ಆಲೋಚನೆಗಳು ತಪ್ಪಾಗಿವೆ ಎಂದು ದೇವರ ಮುಂದೆ ಅರಿಕೆ ಮಾಡಿಕೊಳ್ಳುವುದು. ಪಶ್ಚಾತ್ತಾಪ ಪಡುವುದೆಂದರೆ ಆತನ ನೀತಿಯ ನ್ಯಾಯ ತೀರ್ಪಿನಿಂದ ನಿನ್ನನ್ನು ರಕ್ಷಿಸಿಕೊಳ್ಳುವ ಮತ್ತು ಆತನ ಕಡೆಗೆ ತಿರುಗಿಕೊಂಡು ರಕ್ಷಣೆಯ ಆತನ ಮಾರ್ಗಕ್ಕೆ ಅಧೀನವಾಗುವುದಕ್ಕೆ ಸಾಧ್ಯವಾದ ಮಾರ್ಗವು ನಿನಗಿಲ್ಲ ಎಂಬುದನ್ನು ದೇವರೊಂದಿಗೆ ಒಪ್ಪಿಕೊಳ್ಳುವಂಥದ್ದು. ನಿಜವಾಗಿ ಪಶ್ಚಾತ್ತಾಪ ಪಡುವಂಥ ಒಬ್ಬ ವ್ಯಕ್ತಿಯು ರೈಲಿನ ಟಿಕೆಟ್ ತೆಗೆದುಕೊಳ್ಳುವುದಕ್ಕೆ ಇಷ್ಟಪಟ್ಟಂತಹ ಒಬ್ಬ ಪ್ರಯಾಣಿಕನ ಹಾಗಿದ್ದಾನೆ. ಅವನು ಟಿಕೆಟನ್ನು ಕೊಂಡುಕೊಂಡು ರೈಲನ್ನು ಹತ್ತುತ್ತಾನೆ. ನಂತರ ಅವನು ಮುಂದಕ್ಕೆ ಪ್ರಯಾಣ ಮಾಡುತ್ತಿದ್ದ ಹಾಗೆಯೇ ತಾನು ಪ್ರಯಾಣ ಮಾಡುತ್ತಿರುವುದು ಗೊತ್ತಾಯಿತು. ಅವನು ಡಾಕರ್ಗೆ ಹೋಗಬೇಕಾದರೆ ಅವನು ಏನು ಮಾಡಬೇಕು? ಅವನು ಪಶ್ಚಾತ್ತಾಪ ಪಡಲೇಬೇಕು. ಅಂದರೆ, ತಾನು ತಪ್ಪಾದ ದಿಕ್ಕಿನಲ್ಲಿ ಹೋಗುತ್ತಿದ್ದೇನೆ, ಮುಂದಿನ ನಿಲ್ದಾಣದಲ್ಲಿ ನಾನು ರೈಲಿನಿಂದ ಇಳಿದು ಡಾಕರ್ಗೆ ಹೋಗುವ ರೈಲನ್ನು ಹತ್ತಬೇಕು ಎಂಬುದನ್ನು ಅವನು ಒಪ್ಪಿಕೊಳ್ಳಲೇಬೇಕು. ಹೀಗಾಗಿ ಯಥಾರ್ಥವಾದ ಪಶ್ಚಾತ್ತಾಪವು ಎರಡು ಪಕ್ಕಗಳನ್ನು ಹೊಂದಿರುತ್ತದೆ: ತಪ್ಪಾದದನ್ನು ತಿರಸ್ಕರಿಸಿ ಸರಿಯಾದದನ್ನು ಒಪ್ಪಿಕೊಳ್ಳುವಂಥದ್ದು. ನಿಜವಾದ ಪಶ್ಚಾತ್ತಾಪವು ಎರಡು ಕ್ರಿಯೆಗಳನ್ನು ಒಳಗೊಂಡಿರುತ್ತದೆ. ಮೊದಲನೆಯದು, ನೀವು ದೇವರ ದಯೆಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನಿಮ್ಮ ಪಾಪಗಳಿಂದ, ನಿಮ್ಮ ವಿಗ್ರಹಗಳಿಂದ ಮತ್ತು ನಿಮ್ಮ ಸ್ವಂತ ಪರಿಶ್ರಮಗಳಿಂದ ವೈಯಕ್ತಿಕವಾಗಿ ನೀವೇ ಮೊದಲು ತಿರುಗಿಕೊಳ್ಳಬೇಕು. ನಂತರ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಮತ್ತು ನೀವು ಹೇಗೆ ರಕ್ಷಿಸಲ್ಪಡಬೇಕೆಂದು ಹೇಳುವಂತಹ ಆತನ ವಾಕ್ಯದ ಕಡೆಗೆ ತಿರುಗಿಕೊಳ್ಳಬೇಕು. ಇದು ನಿಜವಾದ ಪಶ್ಚಾತ್ತಾಪವಾಗಿದೆ. ಕಾಯಿನನನ್ನು ತೆಗೆದುಕೊಂಡ್ರೆ ಅವನು ಎಂದೂ ಪಶ್ಚಾತ್ತಾಪ ಪಡಲಿಲ್ಲ. ಕಾಯಿನನು ತನ್ನ ಸ್ವಂತ ದಾರಿಯಲ್ಲಿ ಮುಂದುವರಿಯುವುದನ್ನು ಆರಿಸಿಕೊಂಡನು. ಅವನು ದೇವರಿಂದ ಸ್ಥಾಪಿಸಲ್ಪಟ್ಟ ರಕ್ಷಣೆಯ ಮಾರ್ಗಕ್ಕೆ ಅಧೀನವಾಗುವುದಕ್ಕೆ ನಿರಾಕರಿಸಿದನು. ಅದಕ್ಕಾಗಿಯೇ ವಾಕ್ಯವು ಹೇಳುವುದೇನೆಂದರೆ, ಕಾಯಿನನು ಅನೀತಿವಂತಿಕೆಯ ಮಾರ್ಗದಲ್ಲಿ ನಾಶವಾದನು. ದೇವರು ಅವನಿಗೆ ಕಾರ್ಗತ್ತಲೆಯನ್ನು ಸದಾಕಾಲಕ್ಕೂ ಇಡುವುದಕ್ಕೆ ಇದು ಕಾರಣವಾಯಿತು. ಯೂದನ ಪತ್ರಿಕೆ 11:13. ಓ ಪ್ರಿಯ ಸ್ನೇಹಿತರೆ, ಬಹುಶಃ ನಾವು ಕಾಯಿನನ ಹಾಗಿಲ್ಲವೋ? ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಸಹ ಹಾಗೆಯೇ ಹಾಳಾಗಿ ಹೋಗುವಿರಿ ಎಂದು ದೇವರು ಕೂಡ ಹೇಳುವಂತ ಗಂಭೀರವಾದ ಎಚ್ಚರಿಕೆಗೆ ನಾವು ಗಮನ ಕೊಡೋಣ. ದೇವರ ನ್ಯಾಯ ತೀರ್ಪು ಖಂಡಿತವಾದದ್ದು ಮತ್ತು ಯಾರು ತಮ್ಮ ಪಾಪಗಳಿಂದ ಎಂದಿಗೂ ಶುದ್ಧರಾಗಿರುವುದಿಲ್ಲವೋ ಅಂಥವರೆಲ್ಲರ ಮೇಲೆ ಇದು ಬೀಳುತ್ತದೆ. ಇದರ ಕುರಿತಾಗಿ ಇಲ್ಲಿ ಯಾವ ತಪ್ಪು ಇಲ್ಲ. ನೀವು ನಿಮ್ಮ ಸ್ವಂತ ಒಳ್ಳೆಯ ಕೆಲಸಗಳ ಆಧಾರದ ಮೇಲೆ ದೇವರ ಮುಂದೆ ಎಂದಿಗೂ ನೀತಿವಂತರಾಗುವುದಿಲ್ಲ. ಕಾಯಿನನ ಹಾಗೆ ಅನೇಕ ಜನರು ತಮ್ಮ ಜನಾಂಗದ ನಿಯಮಗಳು ಮತ್ತು ಕಟ್ಟುಪಾಡುಗಳನ್ನು ಅನುಸರಿಸುವುದಕ್ಕೆ ಪ್ರಯತ್ನಿಸುವುದರಿಂದ ತಾವು ದೇವರ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳುತ್ತೇವೆಂಬುದಾಗಿ ನಂಬಿದ್ದಾರೆ. ಆದರೆ ಧರ್ಮನಿಷ್ಠನಾಗಿರುವುದು ಒಬ್ಬನನ್ನು ನೀತಿವಂತನನ್ನಾಗಿ ಮಾಡುವುದಿಲ್ಲ. ದೇವರ ವಾಕ್ಯವು ಹೇಳುತ್ತದೆ, ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ನಾವೆಲ್ಲರೂ ಅಶುದ್ಧನ ಆಗಿದ್ದೇವೆ. ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಈ ಎಲ್ಲ ವಾಕ್ಯಗಳು ರೋಮಾಪುರ 3:20, ಏಷಾಯನ ಪುಸ್ತಕ 64:6, Ephesians 2:8-9 ಈ ಎಲ್ಲ ವಾಕ್ಯಗಳನ್ನು ನಾವು ನೋಡಬಹುದಾಗಿದೆ. ಪ್ರಿಯರೇ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ದೇವರ ಚಿತ್ತವಾದರೆ ಮುಂದಿನ ಕಾರ್ಯಕ್ರಮದಲ್ಲಿ ದೇವರ ಪ್ರವಾದಿಯಾಗಿರುವ ಹನೋಕನನ್ನು ಒಳಗೊಂಡು ಆದಾಮನ ಸಂತತಿಯವರಲ್ಲಿ ಕೆಲವರನ್ನು ಕುರಿತು ನಾವು ಅಧ್ಯಯನ ಮಾಡಲಿದ್ದೇವೆ. ನೀವು ಈ ದಿನ ಯಾವುದನ್ನು ಕೇಳಿಸಿಕೊಂಡಿದ್ದೀರೋ ಅದನ್ನು ಆಲೋಚನಾಪೂರ್ವಕವಾಗಿ ಚಿಂತಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ.